ಅಂದರೆ ಹಿಡಿದನ್ನು ಸಾಧಿಸಲೇಬೇಕು ಅಂತಕ್ಕಂಥ ಒಳ್ಳೆ ಛಲಕ್ಕೆ ದುರ್ಯೋಧನ ಅಲ್ಲ, ಕೆಟ್ಟ ಕೆಟ್ಟ ಹಠಕ್ಕೆ ದುರ್ಯೋಧನ ಒಳ್ಳೆ ದೃಷ್ಟಾಂತ ಅಷ್ಟೇ. ನಿಜವಾಗಲೂ ಅವನೇನು ಮಾಡಬೇಕಾಗಿತ್ತು, ಸಭೆಯೊಳಗೆ ಬಂದು ತಾವು ಒಪ್ಕೋಬೇಕಾಗಿತ್ತು, ಧರ್ಮರಾಜ ನಿನ್ನ ಮಾತು ನಾನು ಕೇಳಲಿಲ್ಲ, ಮಯಸಭೆ ತುಂಬ ಜಟಿಲ ಗಂಭೀರ ಗಹನ ರಹಸ್ಯ ಅಂತ ಹೇಳಿದೆ, ಅರ್ಥ ಮಾಡಿಕೊಳ್ಳಿಲ್ಲ, ದಯವಿಟ್ಟು ನನ್ನ ಕ್ಷಮಿಸು, ನಾನು ತಪ್ಪು ಮಾಡಿದೆ ಅಂತ ಹೇಳಬೇಕಾಗಿತ್ತು, ಹೋಗಲಿ ಅದು ಬೇಡ, ಸುಮ್ಮನೆ ಹೋಗಬೇಕಾಗಿತ್ತು ಅಂದು ಬಿಟ್ಟುಬಿಟ್ಟು ಅಲ್ಲಿಂದ ಹೊರಟನಂತೆ. ಕೃಷ್ಣ ರುಕೋದರಗತಂ ಬಹುಲಂ ನಿಧಾಯ ಕೋಪಂ ಸಶಕುನಿಹೀಯೌ ಧೃತರಾಷ್ಟ್ರ ಪುತ್ರ. ಅಲ್ಲಿಂದ ಹೊರಟೇ ಬಿಡ್ತಾನೆ, ತಮ್ಮಂದಿರ ಸಮೇತ ಹೊರಡ್ತಾನೆ. ಆಗ ಧರ್ಮರಾಜ ಎಷ್ಟು ಒಳ್ಳೆಯವನು ಅಂದರೆ, ಪಾಪ ಅವನಿಗೆ ಹೊಸ ಹೊಸ ಬಟ್ಟೆಗಳನ್ನು ಕಳಿಸಿಕೊಟ್ಟನಂತೆ, ಹೊಸ ಹೊಸ ಆಭರಣ ಕೊಟ್ಟನಂತೆ ಅವನಿಗೆ ಸಮಾಧಾನ ಮಾಡಬೇಕು ಅಂಥೇಳಿ ದುರ್ಯೋಧನ ನಕೃತ್ಯ ತಾನೀಯೌ ಅದನ್ನೆಲ್ಲ ತಿರಸ್ಕಾರ ಮಾಡಿದನು, ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ ಅರ್ಥ. ಅವನು ಧರ್ಮರಾಜ ಅವ್ರು ಕೊಟ್ಟಾಗ ಯಾರೋ ಕೊಟ್ಟರೆ ತಗೋತಾನೆ, ಧರ್ಮರಾಜ ಕೊಟ್ಟರೆ ಬೇಡ ಅಂತ ಹೇಳ್ತಾರೆ ಕೆಲವರು ಇರ್ತಾರೆ, ಪ್ರಸಾದನ ಬಿಸಾಕ್ತಾರೆ, ಯಾರು ತಿಂದ ಎಂಜಲು ತಿಂದ ಹಾಕುತ್ತಿರ್ತಾರೆ, ಪಾಪ ಡಸ್ಟ್ಬಿನ್ನಲ್ಲಿ ಹುಡುಕೋದು, ಈ ಪ್ರಸಾದನ ತಿರಸ್ಕಾರ ಮಾಡೋದು. ಆ ಗುಂಪಿಗೆ ಬರ್ತಾನೆ ದುರ್ಯೋಧನ, ನತ್ಕೃತ್ಯ ಬರೀ ಸುಮ್ಮನೆ ಮುಖ ತರಿಸಿಕೊಂಡು ಹೋಗಲಿಲ್ಲ, ನನಗೇನು ಬೇಕಾಗಿಲ್ಲ ಹೋಗಯ್ಯ, ಅದು ತಿರಸ್ಕಾರ ಮಾಡಿ ಹೋಗ್ತಾನೆ. ಮಾತು ಮಾತಿಗೆ ತಾವು ದುಷ್ಟಾಂಬುದನ್ನು ದುರ್ಯೋಧನ ಹೊರಗೆ ಹಾಕ್ತಾನೆ ಇದ್ದಾನೆ. ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ದುಷ್ಟರು ಹೇಗಿರ್ತಾರೆ ಅಂತ ಭಗವಂತ ಹೇಳುತ್ತಾನೆ. ದಂಭಃ ದರ್ಪಃ ಅಭಿಮಾನಸ್ಯ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂಚಾಭಿಜಾತಸ್ಯ ಪಾರ್ಥ ಸಂಪದ ಮಾಸುರೀಂ. ದಂಭ ಈ ದುರಹಂಕಾರ ಸೊಕ್ಕು ಸೋಗು ಇವೆಲ್ಲ ದುಷ್ಟರ ಲಕ್ಷಣ. ಅಜ್ಞಾನ ತಿಳುವಳಿಕೆ ಇಲ್ಲದೆ ಇರೋದು, ತಿಳುವಳಿಕೆ ಇರೋದಿಲ್ಲ, ತಿಳುವಳಿಕೆ ಇಲ್ಲ ಅಂತ ಯಾರು ಹೇಳಿದರೆ ಅದನ್ನು ತಿಳ್ಕೊಳ್ಳೋ ತಿಳುವಳಿಕೆನೂ ಇರೋದಿಲ್ಲ, ಇದು ವಿಶೇಷ. ಹೌದಲ್ಲ, ಅವ್ರು ಹೇಳಿದ್ದಾರೆ ತಿಳ್ಕೊಬೇಕು ಅಂತ ಅನಿಸ್ಬೇಕು, ಅದು ಅನಿಸೋದಿಲ್ಲ ಅವನಿಗೆ. ಅದಕ್ಕೆ ಅಜ್ಞಾನಂ, ಅಜ್ಞಾನ ಅಸುರ ಜನಗಳ ಮೂಲಭೂತ ಗುಣ ಅಂತ ಭಗವಂತ ಹೇಳಿದ್ದಾರೆ. ಕ್ರೋಧ ಸಿಟ್ಟು ಮಾಡಿಕೊಳ್ಳೋದು, ಸರಿಯಾದ ವಿಷಯ ಹೇಳಿದ್ರೆ ಸಿಟ್ಟು ಮಾಡ್ಕೋಬೇಕಾ, ಅರ್ಥ ಮಾಡ್ಕೋಬೇಕು, ಅದನ್ನು ಅರ್ಥ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡ್ರೆ ಎಷ್ಟು ತಪ್ಪಾಗತ್ತೆ. ಅದಕ್ಕೆ ಕ್ರೋಧಂ ವಿಧಾಯ ಸಯವು ಸಶಕರಿಹಿ ಧೃತರಾಷ್ಟ್ರ ಪುತ್ರ. ಈ ಭೀಮನ ಮೇಲೆ ಈ ದ್ರೌಪದಿಯ ಮೇಲೆ ಸೇಡು ತಿರಿಸ್ಕೋತೇನೆ ಅಂತೇಳಿ ಹಠ ತೊಟ್ಟು ಅಲ್ಲಿಂದ ಹೊರಟೇ ಬಿಟ್ಟಂತೆ. ಅಂತೂ ಪಾಂಡವರ ಕಡೆ ಏನೂ ತಪ್ಪಾಗಲಿಲ್ಲ, ತಪ್ಪಾಗಿತ್ತು ಪೂರ್ತಿ ದುರ್ಯೋಧನ ಕಡೆಯಿಂದನೇ. ತುಂಬಾ ಜನ ಅಪಾರ್ಥ ಮಾಡಿಕೊಳ್ಳೋ ಹೊರಟು ಬಿಟ್ಟು ದುರ್ಯೋಧನಿಗೆ ಮಾನಭಂಗ ಮಾಡಿದ್ರು, ಆ ಸಿಟ್ಟಿಗೋಸ್ಕರ ದುರ್ಯೋಧನ ಜೂತ ಆಡಿಬಿಟ್ಟ, ಆದ್ದರಿಂದ ಅವನದೇನು ತಪ್ಪಿಲ್ಲ ಅಂತ ಹೇಳೋದಕ್ಕೆ ಹೋಗ್ತಾರೆ. ಈ ಪ್ರಸಂಗ ಸರಿಯಾಗಿ ನೋಡಿದರೆ ಪಾಂಡವರ ತಪ್ಪಿನ ಹೆಸರು ಕೂಡ ಅದರಲ್ಲಿಲ್ಲ, ಬರೀ ತಪ್ಪು ಮಾಡಿದ್ದ ದುರ್ಯೋಧನ, ಬರೀ ತಪ್ಪಲ್ಲ ತಪ್ಪುಗಳ ಸರಮಾಲೆ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿಂದ ಹಾಗೆ ಹೊರಟನಂತೆ ಧರ್ಮರಾಜ ಹೇಳಿಕೊಂಡು ಮತ್ತೆ ಬರೋದಿಲ್ಲ, ಅವನು ಸಿಟ್ಟಿನಿಂದ ಹೊರಡ್ತಾ ಇದ್ದಾನೆ. ಅವನ ಜೊತೆಗೆ ಶಕುನಿ ಅವನಿಂದ ತಮ್ಮಂದಿರು ಆ ಕಡೆ ಹೊರಟು ಹೋಗಿಬಿಟ್ರು. ಈ ಸಮಯದಲ್ಲಿ ಧರ್ಮ ದುರ್ಯೋಧನ ಮತ್ತು ಶಕುನಿ ಇಬ್ಬರು ಕೂಡ ಮಾತಾಡ್ಕೋತ ಹೋಗ್ತಾ ಇದ್ದಾರೆ, ದಾರಿ ಉದ್ದಕ್ಕೂ ಮಾತಾಡ್ಕೋತ ಹೋಗ್ತಾ ಇದ್ದಾರೆ. ಇಂದ್ರಪ್ರಸ್ಥ ಪಾಂಡವರದ್ದು, ಹಸ್ತಿರಾಪುರ ಇವಂದು, ಅಲ್ಲಿಂದ ಅಲ್ಲಿಗೆ ದಾರಿಯೊಳಗೆ ಅವರಿಬ್ಬರು ಮಾತಾಡ್ತಾ ಹೋಗ್ತಾ ಇದ್ದಾರೆ. ದುರ್ಯೋಧನ ಹೇಳ್ತಾನೆ, ಶಕುನಿ ಏನೇನಾಯ್ತು ನೋಡಿದ್ಯಾ ಅಂತ ಕೇಳ್ತಾನೆ. ಏನೇನಾಯ್ತು, ಏನೇನಾಯ್ತಾ ನೋಡು, ಏನೇನಾಗಿದೆ ಪಾಂಡವರಿಗೆ? ನಾನವರು ವನಕ್ಕೆ ಕಡೆ ಅಡುಗೆ ಮೇಲೆ ಸುಡಬೇಕು ಅಂತ ಪ್ರಯತ್ನ ಪಟ್ಟರೆ ಸಾಯಲಿಲ್ಲ, ಅಲ್ಲಿಂದ ಮುಂದೆ ಏನಾಗುತ್ತೆ ಅವಮಾನ ಪಡ್ಲಿಕ್ಕೆ ಹೋದರೆ ಆಗಲಿಲ್ಲ, ಇಲ್ಲಿ ನೋಡಿದರೆ ಎಂಥ ವೈಭವಕ್ಕೆ ಬಂದಿದ್ದಾರೆ ಈ ಮಧ್ಯೆ ಅವರು. ಪಾಂಡವರಿಗೆ ರಾಜ್ಯನೇ ಸಿಗಬಾರ ಅಂತ ಪ್ಲಾನ್ ಮಾಡಿದರೆ ಅವ್ರು ಚಕ್ರವರ್ತಿಗಳಾಗಿಬಿಟ್ಟಿದ್ದಾರೆ ಈ ಮಧ್ಯೆ. ರಾಜ್ಯಾಗ ಮಾಡಿದರೆ ಚಕ್ರವರ್ತಿ ಪದವಿ ಸಿಕ್ಕಿತ್ತು, ಚಕ್ರ ಸಮ್ರಾಟರು. ಪಾಂಡವರಂದ್ರೆ ಮತ್ತೆ ಸಮ್ರಾಟರು ಆಗಲೇ ಇಲ್ಲ, ಸುಮ್ ಸುಮ್ಮನೆ ಕೆಲ ಸಮ್ರಾಟ ಕರ್ಕೊಂಡಿರ್ಬೋದು ತಮ್ಮನ್ನು ಬೇಕಾದ್ರೆ, ನಾನು ಸಮ್ರಾಟ ಅಂತ ಕರ್ಕೊಂಡಿರ್ಬೋದೇ ಹೊರತು ಟೆಕ್ನಿಕಲಿ ಸಮ್ರಾಟನಾಗಬೇಕಾದ್ರೆ ರಾಜ್ಯಾಗ ಮಾಡಿದರೆ ಮಾತ್ರ ಸಾಧ್ಯ. ಪಾಂಡವರು ಆದಮೇಲೆ ರಾಜ್ಯಾಗ ಮತ್ತೆ ಯಾರೂ ಮಾಡಿಲ್ಲ, ಪಾಂಡವರಷ್ಟೇ ಮಾಡಿದ್ದು. ಅದರಿಂದ ನಾಲ್ಕೈದು ಜನ ಮಾಡಿದ್ದಾರೆ, ಅದರಲ್ಲಿ ಬೆಸ್ಟ್ ಅಂದರೆ ಎರಡೇ, ರಾಮದೇವರು ಮಾಡಿದ್ದು ಒಂದು, ಪಾಂಡವರು ಮಾಡಿದ್ದು ಒಂದು. ಇನ್ಯಾರು ಅಂಥ ರಾಜ್ಯಾಗವನ್ನು ಮಾಡಿಲ್ಲ. ನಿಜವಾದ ಅರ್ಥದಲ್ಲಿ ರಾಜರು ಅಂದರೆ ಅವರೇ ಅಂಥ ಪದವಿ ತಲುಪಿದ್ದಾರೆ. ಏನು ಸಂಕಟ ಪಡ್ತಾನೆ ದುರ್ಯೋಧನ, ಏನು ವೈಭವ ಪಾಂಡವರದ್ದು, ನೋಡ್ಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನೋಡ್ಲಿಕ್ಕಾಗೋದಿಲ್ಲ, ನನ್ನ ಮನಸ್ಸಿಗೆ ಸಂಕಟ ಎಷ್ಟಾಗ್ತಿದೆ ಗೊತ್ತಾ ಶಕುನಿ? ತಾದೃಶಂ ಪಾಂಡವೈಶ್ವರ್ಯಂ ದೃಷ್ಟ್ವಾ ಕೋನಾಮ ಜೀವಿತಂ ಇಚ್ಛೇತ ಕರದಾಯಸ್ಯ ವೈಶ್ಯವತ್ ಸರ್ವಭೂಮಿಪಾಹ. ದುರ್ಯೋಧನ ಆಡ ಮಾತುಗಳಿವೆಲ್ಲ ಕೂಡ, ತಾದೃಶಂ ಪಾಂಡವೈಶ್ವರ್ಯಂ ದೃಷ್ಟ್ವಾ ಕೋನಾಮ ಜೀವಿತಂ ಇಚ್ಛೇತ. ಎಂಥ ಐಶ್ವರ್ಯ ಪಾಂಡವರದ್ದು, ಎಂಥ ಐಶ್ವರ್ಯ, ನನ್ನ ಹೊಟ್ಟೆ ಉರಿದೋಗ್ತಾ ಇದೆ ಅಂತ ಹೇಳುತ್ತಾನೆ. ಅವನಿಗೆ ಹೇಗೆ ಗೊತ್ತಾಯಿತು ಅಂದರೆ, ಅವನಿಗೆ ಗೊತ್ತಾಗಲಿ ಅಂತೇನೆ ಕೃಷ್ಣ ಏನು ಕೆಲಸ ಕೊಟ್ಟಿದ್ದ ಅವನಿಗೆ, ಏನೇನು ಕಾಣಿಕೆ ಬರುತ್ತೆ ರಿಸೀವ್ ಮಾಡೋದು ಇವನ ಕೆಲಸ. ಕೃಷ್ಣ ಉದ್ದೇಶಪೂರ್ವಕ ಕೊಟ್ಟಿದ್ದಾನೆ, ಹೊಟ್ಟೆ ಕಿಚ್ಚುಪಟ್ಟು ಸಾಯಿಲಿ ಅಂತ ಹೇಳಿಬಿಟ್ಟು. ಇದು ಲೆಕ್ಕನೇ ಸಿಕ್ತಿದ್ದಾರೆ ಅವನಿಗೆ, ಏನೋ ಪಾಂಡವರು ಬಂದಿರಕ್ಕಿಲ್ಲ ಅಂತ ತಿಳ್ಕೊಂಡ್ಬಿಡಬಾರದು, ಪಾಂಡವರು ಎಷ್ಟು ಬಂದಿದೆ ಅಂತ ಅರ್ಥ ಮಾಡ್ಕೋಬೇಕು, ಅದು ದ್ವೇಷದಲ್ಲಿ ಪರ್ಯವಸಾನ ಆಗಬೇಕು, ಆ ಮೂಲಕ ಸರ್ವನಾಶಕ್ಕೆ ನಾಂದಿ ಆಡಬೇಕು ಅಂತಾನೆ ಕೃಷ್ಣ ಕಳಿಸಿದ್ದು. ಕುಮಾರವ್ಯಾಸ ತಪ್ಪರೆದು ಬಿಡ್ತಾನೆ, ಮಾನ ಮೂಲ ಭಾವಾರ್ಥದಲ್ಲಿ ಬಂದಿದ್ದು ಆಚಾರ್ಯ ಹೇಳಿದ್ದು ಒಂದೇನೆ, ದುರ್ಯೋಧನನನ್ನ ಕೃಷ್ಣ ನೇಮಿಸಿದ್ದು ಕಾಣಿಕೆ ಇಸ್ಕೊಳ್ಳಿಕ್ಕೆ ಹೊರತು ಕೊಡ್ಲಿಕ್ಕಲ್ಲ. ಕುಮಾರವ್ಯಾಸ ಬರೀತಾನೆ, ದಾನ ಮಾಡೋ ಕೆಲಸ ದುರ್ಯೋಧನ ಕೂಡಿಸಿಬಿಟ್ಟಿದ್ದ ಅಂತ ಬಂದ್ಬಿಡ್ತ. ದಾನ ಮಾಡಿ ದುರ್ಯೋಧನ ಕೂಡಿಸಿಲ್ಲ ಕೃಷ್ಣ, ಮತ್ತೆ ಹೇಳಿದ್ದನ್ನು ಕೂಡಿಸಿಬಿಟ್ಟಿದ್ರೆ ಆ ಶಕುನಿಗೆ ಅವರಿಗೂರಿಗೆ ಕೊಡ್ತಿದ್ನೆ ಹೊರತು ಒಬ್ಬ ಒಳ್ಳೆಯವರಿಗೂ ತಲುಪ್ತಿದ್ದಿಲ್ಲ. ಇವತ್ತಿನ ಅಪಾಯಿಂಟ್ಮೆಂಟ್ ಆರ್ಡರ್ ಆದಾಗತ್ತಿರುತ್ತೆ ಅಷ್ಟೇ, ಇನ್ಫ್ಲೂಯೆನ್ಸು ದುಡ್ಡು ಉಳಿದ ಒಳ್ಳೆಯವರಿಗೆ ಅಪಾಯಿಂಟ್ಮೆಂಟೇ ಸಿಗ್ತಿರ್ಲಿಲ್ಲ. ಆ ಥರ ದುರ್ಯೋಧನ ಆರ್ಡರ್ ಸ್ಥಿತಿ ಹಾಗಾಗ್ತಿತ್ತು ಅಷ್ಟೇ. ನಿಜವಾಗಲೂ ಅವನಿಗೆ ಕೊಟ್ಟು ಇಸ್ಕೊಳ್ಳಕ್ಕೆ ಮಾತ್ರನೇ ಹೊರತು ಕೊಡ್ಲಿಕ್ಕಲ್ಲ. ಇವತ್ತು ಕಾಲೇಜುಗಳಲ್ಲಿ ಹುಡುಗ ದುಡ್ಡು ಕಲೆಕ್ಟ್ ಮಾಡಬೇಕು ಹೊರತು ಸ್ಪೆಂಡ್ ಮಾಡಬೇಕು, ಅಲ್ಲಿ ಹೋಗ್ಬೇಕು ಮತ್ತೆ ಟ್ರೆಜರಿಗೆ ಜಮಾ ಆಗಬೇಕೇ ಹೊರತು ಅಂದ್ರೆ ನಮಗೆ ಸ್ಪೆಂಡ್ ಮಾಡೋಾಗಿಲ್ಲ. ಸ್ಪೆಂಡ್ ಮಾಡೋ ಪ್ರೊಸೆಸ್ಸೇ ಬೇರೆ ಇದೆ ಹೊರತು ಕಲೆಕ್ಟ್ ಮಾಡಿದ್ರೆ ಒಪ್ಪಿಸಿಬಿಡಬೇಕು. ಕಲೆಕ್ಟ್ ದುಡ್ಡು ಬೇಕಾದ್ರೆ ಇಸ್ಕೋಬೇಕು ಹೊರತು ಇನ್ನೂ ಖರ್ಚು ಮಾಡಲಿಕ್ಕೆ ಬರೋದಿಲ್ಲ. ದುರ್ಯೋಧನ ಕೆಲಸ ಇಸ್ಕೊಳ್ಳೋ ಕೆಲಸ ಮಾತ್ರ ಹೊರತು ಕೊಡೋ ಕೆಲಸ ಆಗಿರಲಿಲ್ಲ. ಅದಕ್ಕೆ ಲೆಕ್ಕ ಸಿಕ್ತೆ ಅವನಿಗೆ. ಶಕುನಿ ಅವನಿಗೆ ಮಾವ ಬೇರೆ ಗೊತ್ತಲ್ಲ, ಅದಕ್ಕೆ ಕೆಟ್ಟ ಮಾವನ ಶಕುನಿ ಮಾವ ಅಂತ ಕರೆಯೋದೇ ಪದ್ಧತಿ. ಕೆಟ್ಟ ಮಾವ ಎಷ್ಟು ಬಿಸ್ ಗೈಡ್ ಮಾಡೋ ಜನಗಳೇ ಭಾರಿ ಇರ್ತಾರೆ. ಎಷ್ಟೋ ಜನ ಮಾವಂದ್ರೆ ಮಾಡೋ ಕೆಲಸ ಅಂದ್ರೆ ಅಳಿ ಅಂದ್ರೆ ಕೆಲಸೋದು. ಅದು ಫಸ್ಟ್ ಅಂಥ ಮಾವ ಅಂದ್ರೆ ಶಕುನಿ ಮಾವನೇ. ಒಂದ್ಸರ್ತಿ ಯಾವುದೋ ಒಂದ್ ಕಡೆ ಮದುವೆ ಆಗಿತ್ತು ಒಂದ್ ಕಡೆಗೆ, ಆಗ ಇನ್ನೇನು ಇದಕ್ಕೆ ಎಲ್ಲ ಮುದೋಗಿದೆ, ಮಾಂಗಲ್ಯ ಕಟ್ಟಲಿಕ್ಕೆ ವ್ಯವಸ್ಥೆ ಆಗಬೇಕು. ಅವಾಗ ಆತನ ಕರೆದ್ರೆ ಬರ್ತಾ ಇಲ್ಲ, ವರ ಬರ್ತಾ ಇಲ್ಲ. ಹಿಂದೆ ಸುಮಾರು 40 ವರ್ಷದಿಂದ ಕತೆ ಇದು ಒಂದು. ಅವ್ರಿಗೆ ಏನು ಮಾಡಿದ್ರು ಬರ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಬರೋದಿಲ್ಲ, ಎಲ್ಲ ಸಮಾಧಾನ ಒಳ್ಳೆಯ ಸಿಟ್ಟು ಸಮಾಧಾನ ಮಾಡಬೇಕಲ್ಲ. ಈಗ ಎಲ್ಲ ಹೋದರು, ಏನಪ್ಪ ಏನು ಬೇಕಾಗಿದೆ ಏನ ಯಾಕೆ ಅಂತ ಕೇಳಿದರೆ ನಮ್ಮ ಮಾವನಿಗೆ ಸೈಕಲ್ ಬೇಕಂತೆ ಕೊಡಿಸಿ ಅಂತ ಕೇಳಿದ್ರು. ಅವ್ರು ನಮ್ಮ ಮಾವನಿಗೆ ಸೈಕಲ್ ಬೇಕಂತೆ ಕೊಡಿಸಿ, ಅವ್ರು ಹೇಳ್ಕೊಟ್ಟಿದ್ದಾರಲ್ಲ ಪಾಪ, ಅವ್ನು ಹಾಗೆ ಹೇಳಿಬಿಟ್ಟ ಪಾಪ. ಅವ್ನು ನೀರಿಗೆ ಅವ್ರು ಹೊಡ್ಕೋತಾರೆ, ಅಯ್ಯೋ ಅಯ್ಯೋ ನನ್ನ ಮರ್ಯಾದೆ ಕಳೆದ್ಬಿಟ್ಟೆ ಅಲ್ಲ ಅಂತ ಹೇಳಿಬಿಟ್ಟ. ಆಗಿನ ಕಾಲ ಸ್ಕೂಟರ್ ಕೇಳೋ ಕಾಲ ಅಲ್ಲ, ಅದು ಇನ್ನೂ ಕೂಡ ಸೈಕಲ್ಲೇ ಭಾರಿ ದೊಡ್ಡ ಆಸ್ತಿ ಆಗಿನ ಕಾಲಕ್ಕೆ. ವರದ ಸೈಕಲ್ ವರದಷ್ಟು ಕೊಟ್ಟಾದ್ರೆ ಭಾರಿ ದೊಡ್ಡ ಮಾವ ಸಿಕ್ಕಿದ್ದಾನೆ ಅಂತ ಅರ್ಥ. ಅವನು ಈಗ ಬಿಸಾಕಿ ಸ್ಕೂಟರ್ ಕೊಟ್ಟರು ಬಿಸಾಕಿ ಬಿಡ್ತಾರೆ ಈಗ ಅವ್ರಿಗೆ. ಕಾರೇ ಕೊಡಬೇಕು, ಅದು ಬರೀ ಕಾರ್ ಕೊಟ್ಟರು ಆಗೋದಿಲ್ಲ. ಇಂಪೋರ್ಟೆಡ್ ಕಾರಿನ ಜನ ಇವತ್ತಿನ ಜನಗಳೆಲ್ಲ. ಆ ಸೈಕಲ್ಗೋಸ್ಕರ ಅಷ್ಟು ಗಲಾಟೆ. ಸುಮ್ಮನೆ ಹೇಳಿ ನಮ್ಮ ಮಾವು ಸೈಕಲ್ ಬೇಕಂತ ಕೊಡಿಸಿದ್ರೆ ಬರ್ತೀರಿ ಅಂತ ಹೇಳ್ತಾನೆ. ಆ ಮಾವ ಬಂದ ಇನ್ನೊಂದು ನಿನ್ನ ಮೂರ್ಖ ಹೇಳಿಲ್ಲ, ನಾನೊಬ್ಬ ಮೂರ್ಖ ಹತ್ಕೊಂಡು ಕರ್ಕೊಂಡು ಹೊರಟೋದ. ಅಂದರೆ ಮಾವ ಹೇಗಿರ್ತಾರೆ ಅಂತ ಹೇಳೋದಕ್ಕೆ ಒಳ್ಳೆ ದೃಷ್ಟಾಂತ. ಶಕುನಿ ಹೇಳ್ತಾ ಇದ್ದ, ನೋಡಯ್ಯ ಶಕುನಿ, ಎಂಥ ಪಾಂಡವರು, ಏನು ಐಶ್ವರ್ಯ ಗೊತ್ತಾ, ಅವರಿಗೆ ಕಾಣಿಕೆ ಎಷ್ಟು ಬರ್ತಿತ್ತು ಗೊತ್ತಾ ಅಂತ ಹೇಳ್ತಾನೆ. ಜನ ಕೊಡ್ತಾರೆ ಅಂದ್ರೆ ಇಸ್ಕೊಳ್ಳೋದಕ್ಕೆ ಕ್ಯೂ ನಿಲ್ಲ ನೋಡಿದ್ದೇನೆ ನಾನು. ಪಾಂಡವರಿಗೆ ಕಾಣಿಕೆ ಕೊಡ್ಲಿಕ್ಕೆ ಕ್ಯೂ ಇದ್ದಾರೆ ಜನಗಳು. ಕಾಣಿಕೆ ಅದ್ರ ತಿಂತವ್ರು ಸಾಮಾನ್ಯರಲ್ಲ, ರಾಜ ಮಹಾರಾಜರುಗಳು. ರಾಜ ಮಹಾರಾಜರು ಕ್ಯೂ ನಿಂತ್ಕೊಂಡು ಕೊಡ್ತಾ ಇದ್ದಾರಂತೆ ಪಾಂಡವರಿಗೆ. ಅಂದ್ರೆ ಪಾಂಡವರ ಒಂದು ಸಂಪತ್ತು ಎಷ್ಟಿರಬಹುದು ಅಂತ ಹೇಳಿ ಹೊಟ್ಟೆಗೆ ಹೇಳ್ತಾ ಇದ್ದಾನೆ. ದುರ್ಯೋಧನ ಹೇಳ್ತಾನೆ, ನನಗೊಂದು ಕೈ ಸಾಕಾಗ್ಲಿಲ್ಲ ಇಸ್ಕೊಳ್ಳಕ್ಕೆ ಅಂತ ಹೇಳ್ತಾನೆ. ಎರಡು ಕೈಲಿ ಇಸ್ಕೊತಾ ಇದ್ದೆ ನಾನೀಗ, ಎರಡು ಕೈ ಅವ್ರು ಇಸ್ಕೊಂಡೇ ಗೊತ್ತಿ ಮತ್ತೆ ಕೊಟ್ಟು ಗೊತ್ತೇ ಇಲ್ಲ ಜನ್ಮದಲ್ಲಿ ಅವನಿಗೆ. ಇಸ್ಕೊಂಡು ಎಕ್ಸ್ಪರ್ಟ್ ಜೊತೆಗೆ ಅವರು ಎರಡು ಕೈಲಿ ಇಸ್ಕೊತಾ ಇದ್ದೆ, ಮಧ್ಯೆ ಮಧ್ಯೆ ನಾನು ನಿಂತು ಬಿಡ್ತಾ ಇದ್ದೆ, ಇಸ್ಕೊಳ್ಳಕ್ಕೆ ಆಗ್ತಿದ್ದಿಲ್ಲ ಅಂತ ಹೇಳ್ತಾನೆ. ನನ್ನ ಕೈ ಸೋತು ಹೋಗ್ತಾ ಇತ್ತು, ಇಷ್ಟು ನಾನು ಸ್ವಲ್ಪ ಇಸ್ಕೊಳ್ಳೋದು ತಡೆ ಮಾಡಿದ್ರೆ ಕ್ಯೂ ಇನ್ನೂ ಭಾರಿ ಬೆಳೆದು ಬಿಡ್ತಾ ಇತ್ತು, ಸಾಲು ಸಾಲ ಜಾಸ್ತಿ ಆಗ್ತಾ ಇತ್ತು ಅಂತ ಅಧ್ಯಾಯ ಪೂರ್ತಿ ದುರ್ಯೋಧನ ಯಾರ್ಯಾರು ಏನೇನು ಕೊಟ್ರು ಅಂತ ಹೇಳ್ತಾನೆ. ಮಹಾಭಾರತದ ಕಥೆ ಎಷ್ಟು ವಿಚಿತ್ರವಾದದ್ದು, ಆ ಬರವಣಿಗೆ ಎಷ್ಟು ಪರ್ಫೆಕ್ಟ್ ಆಗಿರೋದು ಅಂದ್ರೆ ಮಹಾಭಾರತ ಮಹಾಭಾರತವೇ. ಯಾರ್ಯಾರು ಏನೇನು ಕೊಟ್ಟರು ಅಂದ್ರೆ ಇಷ್ಟ ಅಂದ್ರೆ ಎಲ್ಲ ಕಂಡಪಟ್ಟು ಹಾಕಿದ್ದಾನ, ಅವನು ಪೂರ್ತಿಯಾಗಿ ಒಪ್ಪಿಸ್ತಾ ಇದ್ದಾನೆ ಪೂರ್ತಿಯಾಗಿ. ದುರ್ಯೋಧನ ದಡ್ಡನಲ್ಲ, ಭಾರಿ ಬುದ್ಧಿವಂತ. ಆದ್ರೆ ಕ್ರಿಕೆಟ್ ಇದೆ ತಪ್ಪಾಗಿ, ಒಳ್ಳೆ ಬುದ್ಧಿವಂತನಾಗಿದ್ರೆ ಅವನು ಉದ್ಧಾರ ಆಗಿ ಹೋಗ್ತಾ ಇದ್ದ. ಕೆಟ್ಟ ಬುದ್ಧಿ ಅವನದು ಬರೀ. ಬಾಲ್ಯಿಕ ರಾಜ ಒಂದು ಚಿನ್ನದ ರಥವನ್ನು ಕೊಟ್ಟಂತೆ ಪಾಂಡವರಿಗೆ ಕಾಣಿಕೆಯಾಗಿ. ಬಾಲ್ಯಿಕ ರಾಜ ಚಿನ್ನದ ರಥವನ್ನು ಕೊಟ್ಟ ಅಂತ ದುರ್ಯೋಧನ ವರ್ಣನೆ ಮಾಡ್ತಾನೆ. ವೇದವ್ಯಾಸರ ಕೌಶಲ ಎಂಥದ್ದು, ಅದ್ರ ಬರವಣಿಗೆ ರೀತಿ ಎಂಥದ್ದು ಅಂದ್ರೆ ಆ ಸಂವಿಧಾನ ಅಳವಡಿಸ್ಕೊಳ್ಳಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕೆಲವೊಮ್ಮೆ ಫ್ಲಾಶ್ ಬ್ಯಾಕ್ ಟೈಪ್ ಹೇಳ್ತಾರೆ, ಕೆಲವೊಮ್ಮೆ ಇನ್ನೊಬ್ರು ಬಾಯಲ್ಲಿ ಹಿಡಿಸ್ತಾರೆ, ಕೆಲವು ಅಲ್ಲಿ ಹೇಳಿದ್ರೆ ಮತ್ತೊಮ್ಮೆ ಯಾವಾಗಲೂ ಹಿಡಿಸ್ತಾರೆ. ರಾಜಯೋಗ ಕಾಲಕ್ಕೆ ಯಾರೇ ಏನು ಕೊಟ್ಟರು ತಾಲಿ ಬರೆಯೋದಿಲ್ಲ, ದುರ್ಯೋಧನ ಬಾಯಲ್ಲಿ ಎಲ್ಲ ಹಿಡಿಸ್ತಾ ಹೋಗ್ತಾರೆ. ಮುಂದೆ ದುರ್ಯೋಧನ ಬಾಯಿ ನರೇಷನ್ ಎದುರು ಕೂಡ ಪಾಂಡವ ಇಷ್ಟೆಲ್ಲ ಅವರು ಕೊಟ್ಟುಬಿಟ್ರು. ಈ ಮಾತು ಹೇಳಿದ್ರೆ ಏನೇ ಎರಡು ಕೆಲಸ ಒಟ್ಟಿಗೆ ಮಾಡಿದಾಗಾಯ್ತು. ಒಂದು ಏನು ಕೊಟ್ಟರು ಅಂತ ಗೊತ್ತಾಯಿತು. ದುರ್ಯೋಧನ ನೋಟಿಸ್ ಮಾಡಿದ್ದಾನೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ದುರ್ಯೋಧನ ರಿಪೋರ್ಟ್ ಅಂದ್ರೆ ಭಾರಿ ವ್ಯಾಲಿಡ್ ರಿಪೋರ್ಟ್. ಅವನು ಬಾಯಲ್ಲೇ ಇದ್ದ ಮಾತು ಬರ್ತಾ ಇದೆ ಅಂದಮೇಲೆ ಅವನು ಅತ್ಯಂತ ಪ್ರಾಮಾಣಿಕವಾಗಿ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇಸ್ಕೊಂಡು ಅವನೇ ತಾನೆ. ಅದಕ್ಕೆ ಅವನ ಬಾಯಲ್ಲೇ ವರದಿ ಒಪ್ಪಿಸ್ತಾ ಹೋಗ್ತಾನೆ. ಕೆಲವೆಲ್ಲ ಸಮುದ್ರ ತೀರದಿಂದ ಬಂದವರೆಲ್ಲ ರಕ್ತಗಳನ್ನು ಕೊಡ್ತಾ ಇದ್ರು. ಇನ್ನು ಅರಣ್ಯಗಳಿಂದ ಬಂದವರೆಲ್ಲ ವಿಚಿತ್ರವಾದಂತಹ ಜಿಂಕೆ ಚರ್ಮ ಇತ್ಯಾದಿಗಳನ್ನು ಕೊಡ್ತಾ ಇದ್ರು. ಕೆಲವರು ದಂತಗಳನ್ನು ಕೊಡ್ತಾ ಇದ್ರು. ಎಲ್ಲ ಹೇಳ್ತಾರೆ. ಅಲ್ಲೇ ಮೊನ್ನೆ ಹೇಳಿದಂತೆ ಆಗಿನ ಕಾಲದಲ್ಲಿ ಇಲಿ ಚರ್ಮದಿಂದ ಮಾಡಿದಂತಹ ಚೀಲಗಳನ್ನು ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಇನ್ನೂ ಆಶ್ಚರ್ಯ ಅಂದ್ರೆ ಹೆಂಗಸರ ಚೀಲ ಅಂತ ವರ್ಣನೆ ಮಾಡ್ತಾರೆ, ವ್ಯಾನಿಟಿ ಬ್ಯಾಗ್ ಅಂತ ಹೇಳ್ತಾರಲ್ಲ, ಆ ಕಾನ್ಸೆಪ್ಟ್ ಭಾವಭಾರತದಲ್ಲಿ ಬರುತ್ತೆ. ಅದರಿಂದ ಮಾಡಿದಂತ ವಿಚಿತ್ರ ಚೀಲ ಮೊದಲಾದವುಗಳನ್ನೆಲ್ಲ ಕೊಡ್ತಾ ಇದ್ರು. ಎಲ್ಲದೂ ಬೆಲೆ ಕಟ್ಟಲಕ್ಕೆ ಆಗದೇ ಇರತಕ್ಕಂಥ ಪದಾರ್ಥಗಳು ಅಂಥದನ್ನ ಇಸ್ಕೊಂಡು ನನಗೆ ಕೈ ಸೋತು ಹೋಗಿಬಿಡ್ತು. ಎಂಥ ಐಶ್ವರ್ಯ, ಎಂಥ ಐಶ್ವರ್ಯ. ತಾದೃಶಂ ಪಾಂಡವೈಶ್ವರ್ಯಂ ದೃಷ್ಟ್ವಾ ಕೋನಾಮ ಜೀವಿತಂ ನಿಚ್ಛೇತ. ಅಷ್ಟೆಲ್ಲ ಐಶ್ವರ್ಯ ನೋಡಿದ ಮೇಲೆ ನಾನು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಈ ಹೊಟ್ಟೆ ಉರಿ ಅಂದರೆ ಇದೇನು, ಹೊಟ್ಟೆ ಕಿಚ್ಚು ಅಂದರೆ ಇದೇ ಹೊಟ್ಟೆ ಕಿಚ್ಚು ಶಬ್ದಕ್ಕೆ ಇದೇ ಅರ್ಥ. ಇದೆಲ್ಲ ಯೋಚನೆ ಮಾಡಿದರೆ ದುರ್ಯೋಧನನ ಈ ಒಂದು ಮಾತ್ಸರ್ಯನ ಗುಣ ದೋಷ ಇದೆಯಲ್ಲ, ವಿಚಿತ್ರವಾದ ದೋಷ ಇದೆ. ಮತ್ತೆ ಹೇಳ್ತಾನೆ, ಕರ ವೈಶ್ಯವತ್ ಸರ್ವಭೂಮಿಪಾಹ, ವೈಶ್ಯರು ಟ್ಯಾಕ್ಸ್ ಕೊಡ್ತಾರೆ. ವೈಶ್ಯರು ಟ್ಯಾಕ್ಸ್ ಕೊಡ್ತಾರೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ವೈಶ್ಯರು ಬಿಸಿನೆಸ್ ಮಾಡೋರು, ಸೇಲ್ಸ್ ಟ್ಯಾಕ್ಸ್ ಕೊಡಬೇಕಲ್ಲ ಅದಕ್ಕೆ ವೈಶ್ಯರು ಟ್ಯಾಕ್ಸ್ ಕೊಡ್ತಾರೆ ಅಂತ ಹಿಂದಿನ ಕಾಲಕ್ಕೆ ಬರೆಯೋದು. ಈಗ ವೈಶ್ಯರು ಮಾತ್ರ ವ್ಯಾಪಾರ ಮಾಡ್ತಿದ್ದ ಕಾಲ ಅದು, ಅದಕ್ಕೆ ವೈಶ್ಯರು ಟ್ಯಾಕ್ಸ್ ಕೊಡ್ತಿದ್ರು ಅಂತ ಹೇಳ್ತಾರೆ. ಮತ್ತೆ ಎಲ್ಲರೂ ವ್ಯಾಪಾರ ಮಾಡ್ತಾರಾದ್ರಿಂದ ಅದಕ್ಕೆ ಅವ್ರಿಗೆ ಟ್ಯಾಕ್ಸ್ ಕೊಡಿ ಇವ್ರಿಗೆ ಟ್ಯಾಕ್ಸ್ ಕೊಡಬೇಕು ಅಂತ ಹೇಳಿಲ್ಲ. ಸೇಲ್ಸ್ ಟ್ಯಾಕ್ಸ್ ಅಷ್ಟೇ, ನೀವು ಸೇಲ್ಸ್ ಮಾಡಿದ್ರೆ ಟ್ಯಾಕ್ಸ್ ಕೊಡಬೇಕು ಅಷ್ಟೇ ಹೊರತು ಬೇರೆ ಇಲ್ಲ. ನಾವು ಟ್ಯಾಕ್ಸ್ ಕೊಡೋದನ್ನು ಕಂಡಿದ್ದೇವೆ, ವೈಶ್ಯರು ಟ್ಯಾಕ್ಸ್ ಕೊಡೋದನ್ನು ಕಂಡಿದ್ದೇವೆ. ವೈಶ್ಯವತ್ ಸರ್ವಭೂಮಿಪಾಹ, ರಾಜ ಮಹಾರಾಜರುಗಳು ಕೊಡ್ತಾ ಇದ್ದಾರಲ್ಲ, ಎಂಥ ಐಶ್ವರ್ಯ ಅದು ನೋಡು ಶಕುನಿ. ಅಂತ ಐಶ್ವರ್ಯವನ್ನು ನಾನು ಇದೆ ಅಂತ ಯಾರಾದರೂ ಹೇಳಿದ್ರೆ ನಂಬ್ತಿದ್ದಿಲ್ಲ ಅಂತ ಹೇಳ್ತಾನು. ಇದೆ ಅಂತ ಹೇಳಿದ್ರೆ ನಂಬ್ತಿರಲಿಲ್ಲ, ಏನೋ ಸುಳ್ಳು ಹೇಳ್ತಾರೆ ಅಂತ ತಿಳ್ಕೊಳ್ತಾ ಇದ್ದೆ, ಆದರೆ ಕಣ್ಣಾರೆ ಕಂಡಿದ್ದೇನೆ ಅಂತ ನಂಬಲೇಬೇಕಾಗಿದೆ ಅಂತ ಹೇಳಿದ. ಅದಕ್ಕೆ ಕೃಷ್ಣ ಅವನು ನೋಡಿಸಿದ್ ಕೂಡ ಯಾರೋ ರಿಪೋರ್ಟ್ ಕೊಟ್ಟಿದ್ರೆ ಏನೋ ಜಾಸ್ತಿ ಹೇಳ್ತಾರೆ ಅಂತ ತಿಳ್ಕೊಂಡ್ಬಿಡ್ತಿದ್ದ. ತಾನೇ ನೋಡಿದ ಮೇಲೆ ನಾನು ಕಣ್ಣಾರೆ ಕಂಡಿದ್ದೇನೆ ಅಂತ ನಂಬುತ್ತೇನೆ ಹೊರತು ಯಾರಿಗೂ ಅರ್ಥವಾಗೋದಿಲ್ಲ ಅದು. ನನಗನ್ನಿಸ್ತಾ ಇದೆ ಶಕುನಿ, ಅಂತ ಐಶ್ವರ್ಯ ಭೂಲೋಕದಲ್ಲಿ ಅಲ್ಲ, ದೇವಲೋಕದಲ್ಲಿ ಇಂದ್ರದೇವರ ಹತ್ರ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೇನೆ ಅಂತ ಹೇಳಿದ. ಅದು ಈ ಮಟ್ಟಿನ ಐಶ್ವರ್ಯ ಪಾಂಡವರು ಸಂಪಾದನೆ ಮಾಡಿದ್ದು ನಿಜವಾದ ಮಾತದು. ಯಾಕಂದ್ರೆ ಭೀಮಸೇನ ದಿಗ್ವಿಜಯಕ್ಕೆ ಅಂತ ಹೊರಟಾಗ ಗರುಡಶೇಷಾದಿ ದೇವತೆಗಳನ್ನು ಸೋಲಿಸಿ ಐಶ್ವರ್ಯ ತಂದಿರೋದು. ಅದು ಇಂದ್ರದೇವರ ಐಶ್ವರ್ಯಕ್ಕಿಂತ ಮೀರಿದ ಐಶ್ವರ್ಯ ಪಾಂಡವರಲ್ಲಿದೆ ಈಗ. ಆದರೆ ದುರ್ಯೋಧನ ಅದು ಒಂದೇ ನೋಡಿ ನೋಡಿ ಇನ್ನೊಂದು ನೋಡಲಿಲ್ಲ ಅವನು. ಅಷ್ಟು ಐಶ್ವರ್ಯ ಪಾಂಡವರು ಏನು ಮಾಡಿದ್ದಾರೆ ಗೊತ್ತೇನು, ಅಷ್ಟನ್ನು ವಿನಿಯೋಗ ಮಾಡಿದ್ದಾರೆ, ಏನು ಉಳಿಸ್ಕೊಂಡಿಲ್ಲ ಪಾಂಡವರು. ಈ ಮುಖ ಅವನಿಗೆ ಗೊತ್ತಿಲ್ಲ, ಯಾಕಂದ್ರೆ ಅದಕ್ಕೆ ಕೃಷ್ಣ ಅದಕ್ಕೆ ಕೃಷಿ ಅವನಿಗೆ ಗೊತ್ತಾಗಬೇಕಾಗಿಲ್ಲ ಅದು ಅವನಿಗೆ. ಯಾಕಂದ್ರೆ ಅವನಿಗೆ ಅವನಿಗೆ ಬೇಕಾಗಿದ್ದ ದೋಷ ಗ್ರಹಣ ಮಾಡೋವನಿಗೆ ಗುಡದ ವಿಚಾರ ಹಾಕ್ಬೇಕು ಅವನಿಗೆ. ಅದು ಗೊತ್ತಿದ್ದು ಕರ್ಣನಿಗೆ ಗೊತ್ತಿದೆ ಅಷ್ಟೇ, ಕರ್ಣ ಈ ಜೊತೆಗಿಲ್ಲ, ಈ ಸಮಯದಲ್ಲಿ ಕರ್ಣ ಜೊತೆಗಿಲ್ಲ ಅವನಿಗೆ. ಆದ್ರಿಂದ ಇಸ್ಕೊಂಡಿದ್ದು ಮಾತ್ರ ಪಟ್ಟಿ ಮಾಡ್ತಾನೆ ಹೊರತು ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಸರ್ಕಾರಕ್ಕೆ ನೋಡಿದಾಗ ಎಷ್ಟು ಕೋಟಿ ಇದೆ ಗೊತ್ತು ನಮಗೆ, ಬಜೆಟ್ ನೋಡಿದಾಗ ಗಾಬರಿ ಆಗಿಬಿಡ್ತೇವೆ, ಎಷ್ಟು ಕೋಟಿ ಇದೆ. ಬಟ್ ಖರ್ಚು ಎಷ್ಟಿರುತ್ತೆ, ಡಿಫಿಸಿಟ್ ಬಜೆಟ್ ತೋರಿಸ್ತಾರೆ, ಎಷ್ಟೋ ಸಲ ಸಾವಿರಾರು ಕೋಟಿ ಕಡಿಮೆ ಇರುತ್ತೆ. ಅದಕ್ಕೆ